ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಮೂರು ದೇಶಗಳ ಭೇಟಿಗಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರಯಾಣ. ಕಸಿಗಾಗಿ ಮಾನವ ಅಂಗಾಂಗ ಸಾಗಾಟ, ಆರೋಗ್ಯ ಸಚಿವಾಲಯದಿಂದ ಮಾದರಿ ನಿರ್ವಹಣಾ ಪ್ರಕ್ರಿಯೆ ನಿರ್ದೇಶನ ಜಾರಿ. ಪ್ಯಾರಿಸ್ ಒಲಿಂಪಿಕ್ಸ್ ಹಾಕಿಯಲ್ಲಿ ಇಂಗ್ಲೆಂಡ್ ವಿರುದ್ದ ಭಾರತದ ಜಯ, ಸೆಮಿಫೈನಲ್ಸ್ಗೆ ಪ್ರವೇಶ. ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್ ಶ್ರೀಲಂಕಾ ವಿರುದ್ದ ಗೆಲ್ಲಲು ಭಾರತಕ್ಕೆ 241 ರನ್ಗಳ ಗುರಿ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮೂರು ದೇಶಗಳ ಭೇಟಿಗಾಗಿ ಇಂದು ಪ್ರಯಾಣ ಬೆಳೆಸಲಿದ್ದಾರೆ. ರಾಷ್ಟಪತಿ ಅವರು ಇಂದು ರಾತ್ರಿ ದೆಹಲಿಯಿಂದ ಫಿಜಿಯಲ್ಲಿನ ನಾಡಿಗೆ ತೆರಳಲಿದ್ದಾರೆ. ನಂತರ ನ್ಯೂಜಿಲೆಂಡ್ ಹಾಗೂ ತಿಮೋರ್ ಲೆಸ್ಟೆ ದೇಶಗಳಿಗೂ ಭೇಟಿ ನೀಡಲಿದ್ದಾರೆ. ಭಾರತದ ರಾಷ್ಟಪತಿಯೊಬ್ಬರು ಫಿಜಿ ಮತ್ತು ತಿಮೋರ್ ಲೆಸ್ಟೆಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದೆ. ಒಂದು ವಾರದ ಭೇಟಿ ಅವಧಿಯಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಈ ದೇಶಗಳ ನಡುವಿನ ಬಾಂಧವ್ಯ ಬಲವರ್ಧಿಸುವ ಬಗ್ಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಇದಲ್ಲದೆ ಅಲ್ಲಿರುವ ಭಾರತೀಯ ಸಮುದಾಯದ ಜೊತೆ ವಿಶೇಷ ಸಂವಾದ ನಡೆಸುವ ಕಾರ್ಯಕ್ರಮವಿದೆ. ಪೂರ್ವ ಕ್ರಿಯಾ ನೀತಿ ಕುರಿತಾದ ಭಾರತದ ಬದ್ದತೆಯನ್ನು ಪುನರುಚ್ಚರಿಸುವ ನಿಟ್ಟನಲ್ಲಿ ರಾಷ್ಟಪತಿ ಅವರ ಭೇಟಿ ಮಹತ್ವ ಪಡೆದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚಂಡೀಗಢದ ಮಣಿಮಾಜ್ರಾದಲ್ಲಿಂದು ದಿನವಿಡೀ ನೀರು ಪೂರೈಸುವ ಪ್ರಾಯೋಗಿಕ ಯೋಜನೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 75 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ 4 ಎಂಜಿಡಿ ಸಾಮರ್ಥ್ಯದ ಟ್ಯಾಂಕ್ನಿಂದ 1 ಲಕ್ಷಕ್ಕೂ ಅಧಿಕ ಜನರು ಪ್ರಯೋಜನ ಪಡೆಯಲಿದ್ದಾರೆ. ಈ ಯೋಜನೆಯಡಿ 12,000ಕ್ಕೂ ಹೆಚ್ಚು ಹೊಸ ಜಲಸಂಪರ್ಕ ನೀಡಲಾಗಿದೆ ಎಂದರು. ದಿನವಿಡೀ ನೀರು ಪೂರೈಕೆ, ನೀರು ಸೋರಿಕೆ ತಡೆಗಟ್ಟುವುದು, ಇಂಧನ ಮಿತವ್ಯಯ, ದಕ್ಷ ಮೀಟರಿಂಗ್, ಅಂತರ್ಜಲ ಮೇಲಿನ ಅವಲಂಬನೆ ಸೀಮಿತಗೊಳಿಸುವುದು ಸೇರಿದಂತೆ ಅನೇಕ ತಾಂತ್ರಿಕ ಅಂಶಗಳನ್ನು ಈ ಯೋಜನೆ ಒಳಗೊಂಡಿದೆ. ದೇಶದ ವಿವಿಧ ರಾಜ್ಯಗಳ ಹಲವೆಡೆ ನಿನ್ನೆಯಿಂದ ಭಾರೀ ಮಳೆ ಸುರಿಯುತ್ತಿದೆ. ಮಹಾರಾಷ್ಟದ ಪುಣೆ ಹಾಗೂ ಮುಂಬೈನಲ್ಲಿ ನಿನ್ನೆ ರಾತ್ರಿಯಿಂದ ಭಾರೀ ಮಳೆಯಾಗುತ್ತಿದೆ. ಖಂಡಕ ವಾಸ್ಲಾ ಅಣೆಕಟ್ಟೆಯಿಂದ ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿರುವುದರಿಂದ ಪ್ರವಾಹ ಮುನ್ನೆಚ್ಚರಿಕೆ ಕ್ರಮವಾಗಿ ಏಕತಾ ನಗರ ಪ್ರದೇಶದಲ್ಲಿ ಸೇನೆಯನ್ನು ನಿಯೋಜಿಸಲಾಗಿದೆ. ಸಾತಾರ ನಗರಕ್ಕೆ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಮುಂಬೈ ಉಪನಗರ, ಥಾಣೆ, ನಾಸಿಕ್, ಪಾಲ್ಗರ್, ಪುಣೆ, ರಾಯ್ಗಢ, ರತ್ನಗಿರಿ ಮತ್ತು ಸಾಂಗ್ಲಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ನೀಡಲಾಗಿದೆ. ನಾಸಿಕದಲ್ಲೂ ನಿನ್ನೆಯಿಂದ ಭಾರೀ ಮಳೆಯಾಗುತ್ತಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಜನಜೀವನ ಬಾಧಿತವಾಗಿದೆ. ಒಟ್ಟು 22 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಜೋಯಿಡಾ ತಾಲೂಕಿನಲ್ಲೂ ಸಹ ನಿರಂತರವಾಗಿ ಮಳೆ ಆಗುತ್ತಿರುವುದರಿಂದ ಅಪ್ಪರ ಕಾನೇರಿ ಜಲಾಶಯ ಉಕ್ಕೇರಿ ಕುಂಡಲ ಭಾಗದ 8 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮುಳುಗಿದ್ದು ಜನಸಂಚಾರಕ್ಕೆ ದೋಣಿ ವ್ಯವಸ್ಥೆ ಮಾಡಲಾಗಿದೆ. ಸೂಪಾ ಜಲಾನಯನ ಪ್ರದೇಶದಲ್ಲಿಯೂ ಉತ್ತಮ ಮಳೆಯಾಗುತ್ತಿದ್ದು 564 ಮೀಟರ್ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ನಿನ್ನೆ 556.47 ಮೀಟರ್ಗಳಷ್ಟು ನೀರು ಸಂಗ್ರಹವಾಗಿದೆ. 40,000 ಕ್ಯೂಸೆಕ್ ಜಲಾಶಯಕ್ಕೆ ಹರಿದು ಬರುತ್ತಿದೆ. ಜಲಾಶಯದ ಕೆಳದಂಡೆಯಲ್ಲಿ ಹಾಗೂ ನದಿಯ ಪಾತ್ರದುದ್ದಕ್ಕೂ ವಾಸಿಸುತ್ತಿರುವ ಸಾರ್ವಜನಿಕರಿಗೆ ಪ್ರವಾಹದ ಎರಡನೇ ಮುನ್ನೆಚ್ಚರಿಕೆ ಸೂಚನೆ ಸಹ ನೀಡಲಾಗಿದೆ. ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಗಂಧೇರ್ ಬಾಲ್ ಬಳಿ ಸಂಭವಿಸಿದ ಮೇಘ ಸ್ಫೋಟ ಕೆಸರುಪಾತದಿಂದಾಗಿ ಈ ಮಾರ್ಗದಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಮೇಘ ಸ್ಫೋಟದಿಂದ ಚೆರ್ವಾನ್ ಪಡಾವ್ ಬಾಲ್ ಪ್ರದೇಶದಲ್ಲಿ ಅನೇಕ ಮನೆಗಳಿಗೆ ಹಾನಿ ಉಂಟಾಗಿದೆ. ರಕ್ಷಣಾ ಕಾರ್ಯ ನಡೆದಿದೆ. ಭೂಕುಸಿತದಿಂದ ಅನಾಹುತಕ್ಕೀಡಾಗಿರುವ ವಯನಾಡಿನಲ್ಲಿ ಶೋಧ ಹಾಗೂ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಭೂಕುಸಿತದಿಂದಾಗಿ 300ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು ಇಂದು ಮಲಪುರಂ ಜಿಲ್ಲೆಯ ಚೆಲಿಯಾರ್ ನದಿಯ ತಳಭಾಗದಲ್ಲಿ ಅನೇಕ ಅಂಗಾಂಗಗಳು ದೊರೆತಿವೆ. ಇದುವರೆಗೂ ಒಟ್ಟು 156 ಅಂಗಾಂಗಗಳನ್ನು ಪತ್ತೆ ಹಚ್ಚಲಾಗಿದೆ ಎಂದು ನಮ್ಮ ಕೊಚ್ಚಿ ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಭೂಕುಸಿತದಿಂದ ಸಂತ್ರಸ್ತರಾಗಿರುವ ಮಕ್ಕಳಿಗೆ ಮಾನಸಿಕ ಧೈರ್ಯ ತುಂಬುವ ಸಲಹೆ ಕಾರ್ಯಕ್ರಮಗಳನ್ನು ರಾಜ್ಯ ಆರೋಗ್ಯ ಇಲಾಖೆ ವ್ಯವಸ್ಥೆ ಮಾಡಿದೆ. ಮುಂಡಕೈ ಮತ್ತು ಚುರಾಲ್ಮಾಲ ಪ್ರದೇಶಗಳಲ್ಲಿ ಕ್ಲಿನಿಕ್ಗಳನ್ನು ತೆರೆಯಲಾಗಿದೆ. ಈ ಮಧ್ಯೆ ಕೇಂದ್ರ ಪ್ರವಾಸೋದ್ಯಮ, ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಕಾಮಗಾರಿಯ ಉಸ್ತುವಾರಿ ನಿರ್ವಹಿಸಿದರು ಎಂದು ಬಾತ್ಮೀದಾರರು ವರದಿ ಮಾಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮಾನವ ಅಂಗಾಂಗ ಸಾಗಾಟಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಸಚಿವಾಲಯ ಮಾದರಿ ನಿರ್ವಹಣಾ ಪ್ರಕ್ರಿಯೆ ನಿರ್ದೇಶನ ಜಾರಿ ಮಾಡಿದೆ. ರಸ್ತೆ, ರೈಲ್ವೆ, ಜಲಮಾರ್ಗ ಹಾಗೂ ವಾಯುಮಾರ್ಗಗಳಲ್ಲಿ ಮಾನವ ಅಂಗಾಂಗ ಸಾಗಾಟಕ್ಕೆ ಈ ನಿರ್ದೇಶನ ಅನ್ವಯವಾಗುತ್ತದೆ. ಜೀವ ರಕ್ಷಣೆಯ ಅಂಗಾಂಗ ಕಸಿಗಾಗಿ ಕಾಯುತ್ತಿರುವ ಅನೇಕ ರೋಗಿಗಳಿಗೆ ಅತ್ಯಂತ ಅಗತ್ಯವಾದ ಅಂಗಾಂಗಗಳನ್ನು ಸಕಾಲದಲ್ಲಿ ಪಡೆಯುವಂತಾಗಲು ಈ ನಿರ್ದೇಶನ ನೆರವಾಗುತ್ತದೆ ಎಂದು ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಅಪೂರ್ವ ಚಂದ್ರ ಹೇಳಿದ್ದಾರೆ. ಅಂಗಾಂಗ ಪಡೆಯುವ ಹಾಗೂ ದಾನಿ ಬೇರೆ ಬೇರೆ ಪ್ರದೇಶ ಹಾಗೂ ಪಟ್ಟಣಗಳಲ್ಲಿ ಇರುವ ಸಾಧ್ಯತೆಗಳಿದ್ದು, ಇಂತಹ ಸಂದರ್ಭಗಳಲ್ಲಿ ಜೀವಂತ ಅಂಗಾಂಗವನ್ನು ಸಾಗಿಸಲು ಈ ಮಾದರಿ ನಿರ್ವಹಣಾ ಪ್ರಕ್ರಿಯೆ ಆದ್ಯತೆಯ ಅವಕಾಶ ಕಲ್ಪಿಸುತ್ತದೆ. ಇದರನ್ವಯ ವಿಮಾನಗಳಲ್ಲಿ ಅಂಗಾಂಗಗಳನ್ನು ಸಾಗಿಸುವಾಗ ಆದ್ಯತೆ ಮೇಲೆ ಮುಂದಿನ ಸೀಟುಗಳಲ್ಲಿ ಸ್ಥಳಾವಕಾಶ, ಟೇಕ್ಆಫ್ ಹಾಗೂ ಲ್ಯಾಂಡಿಂಗ್ ಸಂದರ್ಭಗಳಲ್ಲಿಯೂ ಪ್ರಾಮುಖ್ಯತೆ ನೀಡುವಂತೆ ವಿಮಾನ ಸಂಚಾರ ನಿಯಂತ್ರಣ ಪ್ರಾಧಿಕಾರವನ್ನು ಕೋರಬಹುದಾಗಿದೆ. ರಸ್ತೆ, ರೈಲು ಹಾಗೂ ಜಲಮಾರ್ಗಗಳ ಹಡಗುಗಳಲ್ಲಿಯೂ ಇದೇ ರೀತಿಯ ಆದ್ಯತೆಯನ್ನು ಕಲ್ಪಿಸಲಾಗಿದೆ. ನೀತಿ ಆಯೋಗ ಸಂಬಂಧಪಟ್ಟ ಸಚಿವಾಲಯಗಳು ಹಾಗೂ ಅಂಗಾಂಗ ಕಸಿ ವೃತ್ತಿಪರರ ಜೊತೆ ಸಮಾಲೋಚನೆ ನಡೆಸಿದ ನಂತರ ಮಾದರಿ ನಿರ್ವಹಣಾ ಪ್ರಕ್ರಿಯೆ ರೂಪಿಸಲಾಗಿದೆ. ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುವ ವೈದ್ಯಕೀಯ ಸಂಸ್ಥೆಗಳು ಇನ್ನು ಮುಂದೆ ನೋಂದಣಿ ಸಂಖ್ಯೆ, ಸಂಸ್ಥೆ ಮಾಲೀಕರ ಹೆಸರನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು ಎಂದು ಆರೋಗ್ಯ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಆಸ್ಪತ್ರೆಗಳು ಈ ಮೊದಲಿನ ಆದೇಶದಂತೆ ಕನಿಷ್ಠ 7 ಅಡಿ ಅಗಲ, 3 ಅಡಿ ಉದ್ದದ ಫಲಕ ಅಳವಡಿಸಬೇಕು ಎಂದು ರಾಜ್ಯ ಆರೋಗ್ಯ ಇಲಾಖೆಯ ಆಯುಕ್ತ ರಂದೀಪ್ ಸುತ್ತೋಲೆ ಹೊರಡಿಸಿದ್ದಾರೆ. ಅಲೋಪತಿ ಚಿಕಿತ್ಸಾ ಪದ್ದತಿ ಪಾಲಿಸುವ ವೈದ್ಯಕೀಯ ಸಂಸ್ಥೆಗಳು ಆಕಾಶ ನೀಲಿ ಬಣ್ಣದ ಫಲಕಗಳನ್ನು ಹಾಗೂ ಆಯುಷ್ ಚಿಕಿತ್ಸಾ ಪದ್ದತಿ ಅನುಸರಿಸುವ ಸಂಸ್ಥೆಗಳು ತಿಳಿ ಹಸಿರು ಬಣ್ಣದ ಫಲಕ ಪ್ರದರ್ಶಿಸುವಂತೆ ಸುತ್ತೋಲೆಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಹಿರಿಯ ಗಾಂಧಿವಾದಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಶೋಭನಾ ರಾನಡೆ ಪುಣೆಯಲ್ಲಿ ಇಂದು ನಿಧನ ಹೊಂದಿದರು. ಅವರಿಗೆ 100 ವರ್ಷ ವಯಸ್ಸಾಗಿತ್ತು. ಅನಾಥ ಮಹಿಳೆಯರು ಹಾಗೂ ಮಕ್ಕಳ ಸೇವೆಯಲ್ಲಿ ತೊಡಗಿದ್ದ ಅವರು 2001ರಲ್ಲಿ ಪದ್ಮಭೂಷಣ ಪುರಸ್ಕಾರ ಗೌರವಕ್ಕೆ ಪಾತ್ರರಾಗಿದ್ದರು. ಪುಣೆಯ ಆಗಾಖಾನ್ ಅರಮನೆಯಲ್ಲಿ ಗಾಂಧಿ ರಾಷ್ಟೀಯ ಸ್ಮಾರಕ ಸೊಸೈಟಿ ಸ್ಥಾಪನೆ ಹಾಗೂ ಮಹಿಳೆಯರಿಗಾಗಿ ತರಬೇತಿ ಸಂಸ್ಥೆ ತೆರೆಯುವಲ್ಲಿ ಅಪಾರ ಕೊಡುಗೆ ನೀಡಿದ್ದರು. ಬಾಲಗ್ರಾಮ್ ಹೆಸರಿನಲ್ಲಿ ಹಳ್ಳಿಯೊಂದನ್ನು ಸ್ಥಾಪಿಸಿ 100 ಅನಾಥ ಮಕ್ಕಳ ಪೋಷಣೆಯಲ್ಲಿ ತೊಡಗಿದ್ದರು. ಅವರು ಗಂಗಾ ಸಂರಕ್ಷಿಸಿ ಆಂದೋಲನದ ಸಕ್ರಿಯ ಸದಸ್ಯರಾಗಿದ್ದರು. ಭಾರತದ ಪುರುಷರ ಹಾಕಿ ತಂಡ ಪ್ಯಾರಿಸ್ ಒಲಿಂಪಿಕ್ಸ್ನ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಇಂದು ನಡೆದ ಕ್ವಾರ್ಟರ್ ಫೈನಲ್ಸ್ ಪಂದ್ಯದಲ್ಲಿ ಭಾರತ ಪೆನಾಲ್ಟಿ ಶೂಟೌಟ್ನಲ್ಲಿ ಗ್ರೇಟ್ ಬ್ರಿಟನ್ ತಂಡವನ್ನು 4-2 ಅಂತರದಿಂದ ಪರಾಭವಗೊಳಿಸಿತು. ಭಾರತ ತಂಡದ ನಾಯಕ ಹರ್ಮನ್ ಪ್ರೀತ್ ಸಿಂಗ್ 22ನೇ ನಿಮಿಷದಲ್ಲಿ ಮೊದಲ ಗೋಲ್ ಮಾಡಿ 1-0 ಮುನ್ನಡೆ ತಂದಿದರು. ನಂತರ 5 ನಿಮಿಷಗಳಲ್ಲೇ ಬ್ರಿಟನ್ನ ಲೀ ಮಾರ್ಟೂನ್ ತಮ್ಮ ತಂಡದ ಪರ 1 ಗೋಲು ಮಾಡಿದಾಗ ಪಂದ್ಯ 1-1 ಸಮಸ್ಥಿತಿಗೆ ಬಂದಿತು. ಜರ್ಮನಿ ಹಾಗೂ ಅರ್ಜೆಂಟೈನಾ ತಂಡಗಳ ನಡುವೆ ನಡೆಯಲಿರುವ ಮತ್ತೊಂದು ಕ್ವಾರ್ಟರ್ ಫೈನಲ್ ವಿಜೇತ ತಂಡದ ಜೊತೆಗೆ ಭಾರತ ಸೆಮಿಫೈನಲ್ಸ್ ಪಂದ್ಯ ಆಡಲಿದೆ. ಪುರುಷರ ಸಿಂಗಲ್ಸ್ ಬ್ಯಾಡ್ಮಿಂಟನ್ನ ಸೆಮಿಫೈನಲ್ಸ್ ಪಂದ್ಯದಲ್ಲಿಂದು ಭಾರತದ ಲಕ್ಷ್ಯ ಸೇನ್ ಪರಾಭವಗೊಂಡಿದ್ದಾರೆ. ಕಂಚಿನ ಪದಕಕ್ಕಾಗಿ ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಲಕ್ಷ್ಯ ಸೇನ್ ಮಲೇಷಿಯಾದ ಲೀ ಝೀ ಝಿಯಾ ಅವರನ್ನು ಎದುರಿಸಲಿದ್ದಾರೆ. ಭಾರತದ ಪಾರುಲ್ ಚೌಧರಿ ಪ್ಯಾರಿಸ್ ಒಲಿಂಪಿಕ್ಸ್ನ ಮಹಿಳೆಯರ 3000 ಮೀಟರ್ ಸ್ಟೀಪಲ್ ಚೇಸ್ ಫೈನಲ್ ಪ್ರವೇಶಿಸುವಲ್ಲಿ ವಿಫಲರಾಗಿದ್ದಾರೆ. ಇಂದು ನಡೆದ ಮೊದಲ ಹೀಟ್ಸ್ನಲ್ಲಿ ಅವರು 8ನೇ ಸ್ಥಾನ ಪಡೆದರು. ಮಹಿಳೆಯರ 70 ಕೆಜಿ ವಿಭಾಗದ ಬಾಕ್ಸಿಂಗ್ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ಲವ್ಲಿನಾ ಬೋರ್ಗಹೈನ್ ಚೀನಾದ ಲೀ ಕ್ವಿಯಾನ್ ಅವರಿಂದ ಪರಾಭವಗೊಂಡಿದ್ದಾರೆ. ಕೊಲಂಬೋದಲ್ಲಿ ನಡೆದಿರುವ 2ನೇ ಏಕದಿನ ಅಂತಾರಾಷ್ಟೀಯ ಪಂದ್ಯದಲ್ಲಿಂದು ಶ್ರೀಲಂಕಾ ಭಾರತಕ್ಕೆ ಗೆಲ್ಲಲು 841 ರನ್ಗಳ ಗುರಿ ನೀಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡ 50 ಓವರ್ಗಳಲ್ಲಿ 9 ವಿಕೆಟ್ನಷ್ಟಕ್ಕೆ 240 ರನ್ ಮಾಡಿತು. 841 ರನ್ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 8.2 ಓವರ್ಗಳಲ್ಲಿ ವಿಕೆಟ್ ನಷ್ಟವಿಲ್ಲದೆ 60 ರನ್ ಮಾಡಿ ಆಡುತ್ತಿದೆ. ಶ್ರೋತೃಗಳ ಗಮನಕ್ಕೆ, ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದ ಪ್ರಸಾರದ ಹಿನ್ನೆಲೆಯಲ್ಲಿ ಬೆಳಗ್ಗೆ 7:35ಕ್ಕೆ ಪ್ರಸಾರವಾಗುತ್ತಿದ್ದ ರಾಷ್ಟೀಯ ವಾರ್ತೆಗಳು ಇದೇ ತಿಂಗಳ 11ರವರೆಗೆ ಬೆಳಗ್ಗೆ 9:05ಕ್ಕೆ ಪ್ರಸಾರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ದೇಶಗಳ ಭೇಟಿಗಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಪ್ರಯಾಣ. ಕಸಿಗಾಗಿ ಮಾನವ ಅಂಗಾಂಗ ಸಾಗಾಟ, ಆರೋಗ್ಯ ಸಚಿವಾಲಯದಿಂದ ಮಾದರಿ ನಿರ್ವಹಣಾ ಪ್ರಕ್ರಿಯೆ ನಿರ್ದೇಶನ ಜಾರಿ. ಪ್ಯಾರಿಸ್ ಒಲಿಂಪಿಕ್ಸ್ ಹಾಕಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತದ ಜಯ, ಸೆಮಿಫೈನಲ್ಸ್ಗೆ ಪ್ರವೇಶ. ಏಕದಿನ ಅಂತಾರಾಷ್ಟೀಯ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಗೆಲ್ಲಲು ಭಾರತಕ್ಕೆ 241 ರನ್ಗಳ ಗುರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.